ಓಂ ಶಾಂತಿ. ಕಳೆದ ತರಗತಿಯಲ್ಲಿ ರಾಜಯೋಗಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ತಾವುಗಳು ಕೇಳುತ್ತಾ ಬಂದಿದ್ದೀರ. ಆದರೆ ಈಗಿನ ತರಗತಿಯಲ್ಲಿ ಜ್ಞಾನದ ಕೆಲವು ರಹಸ್ಯಗಳನ್ನು ಸ್ಪಷ್ಟ ಮಾಡಲಾಗಿದೆ. ಅದೇ ಕಾಲಚಕ್ರ. ಇವತ್ತಿನ ಯುಗದಲ್ಲಿ ಸಮಯವನ್ನು ಹೇಗೆ ಅರಿಯುವುದು ಎಂದು ಅನೇಕರಿಗೆ ಕುತೂಹಲವಿದೆ. ಸಮಯವನ್ನು ಕುರಿತು ಅನೇಕ ಭವಿಷ್ಯವಾಣಿಗಳನ್ನು ಕೇಳಿದ್ದೇವೆ. ಇವತ್ತಿನವರೆಗೂ ಕೂಡ ಕೇಳ್ತಾ ಬಂದಿದ್ದೇವೆ, ಸಮಯ ನಿರಂತರ ಗತಿಶೀಲವಾಗಿದೆ, ಸಮಯವು ಶಿಕ್ಷಕನಾಗಿ ನಮಗೆ ಬಹಳಷ್ಟು ಪಾಠಗಳನ್ನು ಕಲಿಸುತ್ತದೆ ಹಾಗೂ ಸಮಯ ಸವಾಲುಗಳ ಭಂಡಾರ ಆಗಿದೆ. ಇದೆಲ್ಲವೂ ಗೊತ್ತಿದ್ದರೂ ಕೂಡ ಸಮಯದ ಚಕ್ರ, ಕಾಲದ ಚಕ್ರ ಹೇಗೆ ಉರುಳುತ್ತದೆ, ಈ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡಾಗ ಅಥವಾ ಇದರ ಸ್ಪಷ್ಟತೆ ಇಂದಿನ ಮಾನವನಿಗೆ ಉಂಟಾದರೆ ಜೀವನದ ಅನೇಕ ಸಮಸ್ಯೆಗಳಿಗೆ, ಅನೇಕ ಸವಾಲುಗಳಿಗೆ ಸ್ವತಃ ಪರಿಹಾರ ಸಿಗುತ್ತದೆ. ಕಾಲಚಕ್ರದ ಜ್ಞಾನದಿಂದ ಬದುಕು ಒಂದು ಕಲೆಯಾಗಿ ಪರಿವರ್ತನೆಯಾಗುತ್ತದೆ. ಆದುದರಿಂದ ಇದು ಮಹತ್ವಪೂರ್ಣವಾದಂತಹ ವಿಚಾರ ಆಗಿದೆ. ಏಕೆಂದರೆ ಸಮಯದ ಜೊತೆಗೆ ನಮ್ಮ ಜೀವನಕ್ಕೆ ಆಳವಾದ ಸಂಬಂಧ ಇದೆ. ಆದುದರಿಂದ ಸಮಯಕ್ಕೆ ಸಮಯದ ಚಕ್ರ ಅಥವಾ ಕಾಲಚಕ್ರ ಎಂತಲೂ, ಜೀವನಕ್ಕೆ ಜೀವನದ ಚಕ್ರ ಎಂತಲೂ ಹೇಳಲಾಗುತ್ತದೆ. ಜೀವನದ ಚಕ್ರ ಕಾಲಚಕ್ರದ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯವಿದೆ. ಇದು ಕೂಡ ಒಂದು ಚಕ್ರ. ಹಾಗಾದರೆ ಇದು ಚಕ್ರ ಏಕೆ? ಏಕೆಂದರೆ ಇದಕ್ಕೆ ಆದಿ ಅಂತ್ಯವಿಲ್ಲ. ಸಮಯ ನಿತ್ಯ ಗತಿಶೀಲವಾಗಿದೆ. ತಮಗೆ ಗೊತ್ತಿದೆ, ಪ್ರಕೃತಿಯಲ್ಲಿ ಮಾಡಲ್ಪಟ್ಟ ಅನೇಕ ಚಕ್ರಗಳು ಕೂಡ ಎಂದೂ ಕೂಡ ನಿಂತು ಹೋಗಿಲ್ಲ, ನಿರಂತರ ಗತಿಶೀಲವಾಗಿವೆ. ಉದಾಹರಣೆಗೆ ಹಗಲು ರಾತ್ರಿಯ ಚಕ್ರವೂ ಕೂಡ ನಿತ್ಯವೂ ನಡೀತಾನೆ ಇರುತ್ತದೆ. ಇದು ಹಗಲು ರಾತ್ರಿಯ ಚಕ್ರ. ಹಗಲು ಯಾವಾಗ ಶುರುವಾಗುತ್ತದೆ, ರಾತ್ರಿ ಯಾವಾಗ ಶುರುವಾಗುತ್ತದೆ? 6 ಗಂಟೆಗೆ ಶುರುವಾಗುತ್ತದೆಯೇ ಅಥವಾ ರಾತ್ರಿ 12 ಗಂಟೆಗೆ ಶುರುವಾಗುತ್ತದೆ? ಇದನ್ನು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮನುಷ್ಯರು ತಮ್ಮ ಜೀವನವನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಳ್ಳಲು ರಾತ್ರಿ 12 ಗಂಟೆ ನಂತರ ಬೆಳಿಗ್ಗೆ ಶುರುವಾಗುವುದೆಂದು ಯೋಚಿಸಿದರು. ಈ ಪ್ರಕಾರ ಜೀವನವನ್ನು ಸುವ್ಯವಸ್ಥಿತ ರೂಪದಲ್ಲಿ ನಡೆಸಿಕೊಂಡು ಹೋಗಲು ಈ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ 12 ಗಂಟೆಗೆ ಹಗಲು ಶುರುವಾಗುತ್ತಾ ಯಾರಿಗೂ ಗೊತ್ತಿಲ್ಲ. ರಾತ್ರಿಯ ನಂತರ ಹಗಲು, ಹಗಲಿನ ನಂತರ ರಾತ್ರಿ, ಇದು ನಿರಂತರವಾಗಿ ನಡೀತಾನೆ ಇರುತ್ತದೆ. ಅದೇ ರೀತಿ ಮನುಷ್ಯನ ಜನ್ಮ, ಪುನರ್ಜನ್ಮದ ಚಕ್ರವೂ ಕೂಡ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಹಾಗೆಯೇ ಋತುಚಕ್ರಗಳು ಕೂಡ ನಿರಂತರವಾಗಿ ನಡೀತಾ ಇರುತ್ತದೆ. ನೀರು ಸಾಗರದಿಂದ ಆವಿಯಾಗಿ ಮೋಡವಾಗುತ್ತದೆ, ನಂತರ ಮೋಡ ಮಳೆಯಾಗಿ ನೀರು ಸುರಿಸುತ್ತದೆ, ಆ ನೀರು ನದಿಗಳ ಮಾಧ್ಯಮದಿಂದ ಮತ್ತೆ ಸಾಗರವನ್ನೇ ಸೇರುತ್ತದೆ, ಮತ್ತೆ ಅದು ಆವಿಯಾಗಿ ಮೋಡವಾಗುತ್ತದೆ. ಈ ರೀತಿ ಋತುಗಳ ಚಕ್ರಕ್ಕೂ ಕೂಡ ಆರಂಭವೂ ಇಲ್ಲ, ಅಂತ್ಯವೂ ಕೂಡ ಇಲ್ಲ. ಹಾಗೆಯೇ ಯಾವುದೇ ಚಕ್ರಗಳನ್ನು ನಾವು ನೋಡಿದಾಗ ಯಾವುದೇ ಚಕ್ರವು ಕೂಡ ನಿಂತು ಹೋಗಲ್ಲ, ಜೊತೆಗೆ ನಿರಂತರ ಗತಿಶೀಲವಾದರೂ ಕೂಡ ಈ ಪ್ರತಿ ಚಕ್ರದಲ್ಲಿ 4 ಹಂತಗಳು ಅಥವಾ 4 ಅವಸ್ಥೆಗಳನ್ನು ನಾವು ಕಾಣಬಹುದು. ದಿನರಾತ್ರಿಯ ಚಕ್ರಕ್ಕೂ 4 ಅವಸ್ಥೆಗಳಿವೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹಾಗೂ ರಾತ್ರಿ. ಋತುಗಳಲ್ಲೂ ಕೂಡ 4 ಅವಸ್ಥೆಗಳು. ಮನುಷ್ಯನ ಜನ್ಮ ಪುನರ್ಜನ್ಮದಲ್ಲೂ ಕೂಡ 4 ಅವಸ್ಥೆಗಳಿವೆ. ಬಾಲ್ಯ, ಯೌವನ, ವೃದ್ಧಾಪ ಹಾಗೂ ಸಾವು. ಅದೇ ರೀತಿ ಈ ಕಾಲಚಕ್ರವು ಕೂಡ ನಿರಂತರವಾಗಿ ಗತಿಶೀಲವಾಗಿದೆ. ಇದರಲ್ಲೂ ಕೂಡ 4 ಹಂತಗಳಿವೆ. ಮೊದಲನೆಯದು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ಕಲಿಯುಗದ ನಂತರ ಏನಾಗುತ್ತದೆ? ಪುನಃ ಸತ್ಯುಗ ಬರುತ್ತದೆ. ಹೇಗೆ? ಹೇಗೆ ರಾತ್ರಿಯ ನಂತರ ಏನಾಗುತ್ತದೆ? ಪುನಃ ಹಗಲು ಬರುತ್ತದೆ. ಹಾಗೆಯೇ ಈ ಚಕ್ರವು ಕೂಡ ನಿರಂತರವಾಗಿ ನಡೀತಾನೆ ಇರುತ್ತದೆ. ಕೆಲವರಿಗೆ ಅನೇಕ ಪ್ರಶ್ನೆಗಳು ಉತ್ಪನ್ನವಾದಾಗ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇಂತಹ ಘೋರವಾದ ಪಾಪದ ಯುಗ ಕಲಿಯುಗ, ಇದು ಸತ್ಯುಗವಾಗಿ ಹೇಗೆ ಬದಲಾವಣೆ ಆಗಲು ಸಾಧ್ಯ ಇದೆ? ಘೋರ ರಾತ್ರಿಯ ನಂತರ ಹಗಲು ಹೇಗೆ ಬರುತ್ತದೆ? ಇದು ಮನುಷ್ಯನ ಕೆಲಸವೇ? ಇಲ್ಲ, ಇದು ಪ್ರಕೃತಿಯ ಪ್ರಕ್ರಿಯೆ. ಇದು ಮಾಡಲ್ಪಟ್ಟಿದೆ. ಇದನ್ನು ನಿಲ್ಲಿಸಿದರೂ ಕೂಡ, ತಡೆದರೂ ಕೂಡ ಇದು ನಿಲ್ಲಲು ಸಾಧ್ಯವೇ ಇಲ್ಲ. ರಾತ್ರಿಯನ್ನು ನಿಲ್ಲಿಸಲು ಸಾಧ್ಯವಿದೆಯೇ? ಇದೇ ರೀತಿ ಯಾರಾದರೂ ಯೋಚಿಸಿದರೆ ಈ ಘೋರವಾದ ಕಲಿಯುಗ ಬೇಗನೆ ಮುಗಿದು ಹೋಗಲಿ ಅಥವಾ ಸತ್ಯುಗ ಬೇಗ ಬರಲಿ, ಇಲ್ಲ, ಇದು ಮನುಷ್ಯನ ಕೆಲಸ ಅಲ್ಲವೇ ಅಲ್ಲ, ಇದು ಪ್ರಕೃತಿಯ ಪ್ರಕ್ರಿಯೆ ಆಗಿದೆ ಹಾಗೂ ನಿರಂತರವಾಗಿ ಗತಿಶೀಲವಾಗಿದೆ. ಇದು ನಿತ್ಯ ನಡೆಯುತ್ತೆ, ನಡೆಯುತ್ತಾ ನಡೆಯುತ್ತಾ ಹೇಗೆ ಬದಲಾವಣೆ ಆಗುತ್ತದೆ ಅದು ಕೂಡ ಯಾರಿಗೂ ಕೂಡ ಗೊತ್ತಾಗಲ್ಲ. ರಾತ್ರಿಯಿಂದ ಹಗಲು ಹೇಗೆ ಪರಿವರ್ತನೆ ಆಗುತ್ತದೆ ಅನೇಕರಿಗೆ ಹಾಸಿಗೆಯಲ್ಲಿ ಮಲಗಿದಂಥವರಿಗೆ ಸೂರ್ಯ ಹೇಗೆ ಉದಯನಾಗ್ತಾನೆ ಅದು ಕೂಡ ಗೊತ್ತಾಗುವುದೇ ಇಲ್ಲ. ಆದುದರಿಂದ ಪರಿವರ್ತನೆಯೇ ಪ್ರಕೃತಿಯ ನಿಯಮ ಹಾಗೂ ಇದು ನಿತ್ಯ ಆಗಿದೆ. ನಿತ್ಯ ಎಂದರೆ ಅನಾದಿಯಾಗಿದೆ. ಪ್ರತಿ ಚಕ್ರಕ್ಕೂ ಕೂಡ ಅವಧಿಯೂ ಕೂಡ ಇದೆ. ನಿರಂತರ ನಡೆದರೂ ಕೂಡ ಇದಕ್ಕೆ ಅವಧಿಯೂ ಕೂಡ ಇದೆ. ಹೇಗೆ ಹಗಲು ರಾತ್ರಿಯ ಚಕ್ರಕ್ಕೆ 24 ಗಂಟೆಗಳ ಕಾಲ ಅವಧಿ ಇದೆಯಲ್ಲವೇ? 24 ಗಂಟೆಯಲ್ಲಿ ಈ ಚಕ್ರ, ಹಗಲು ರಾತ್ರಿಯ ಚಕ್ರ ಪೂರ್ಣ ಆಗುತ್ತದೆ. ಕೆಲವರಿಗೆ ಪ್ರಶ್ನೆ ಹುಟ್ಟಿಕೊಳ್ಳಬಹುದು, 24 ಗಂಟೆ ಏಕೆ? 60 ಸೆಕೆಂಡ್ಗಳು ಸೇರಿ 1 ನಿಮಿಷ, 60 ನಿಮಿಷಗಳು ಸೇರಿ 1 ಗಂಟೆ. ಹಾಗಾದರೆ ಈ ಪ್ರಶ್ನೆಯನ್ನು ಯಾರೂ ಕೂಡ ಮಾಡಲಿಲ್ಲ, 60 ಸೆಕೆಂಡಿಗೆ 1 ನಿಮಿಷ ಯಾಕೆ, 100 ಸೆಕೆಂಡಿಗೆ 1 ನಿಮಿಷ ಯಾಕಿಲ್ಲ? ಈ ಪ್ರಶ್ನೆಯನ್ನು ಯಾರೂ ಕೂಡ ಮಾಡಲಿಲ್ಲ. ಯಾರು ಮಾಡಿದರೋ ನಾವು ಒಪ್ಪಿಕೊಂಡ್ವಿ, ಯಾವುದೇ ಪ್ರಶ್ನೆಯೂ ಇಲ್ಲ. ಹಾಗೆಯೇ ವರ್ಷದ ದಿನಗಳು ಕೂಡ ಎಲ್ಲಾ ಕ್ಯಾಲೆಂಡರ್ನಲ್ಲಿ ಬೇರೆ ಬೇರೆ ಇದೆ. ಮುಸ್ಲಿಂ ಕ್ಯಾಲೆಂಡರ್ನಲ್ಲಿ ಬೇರೆ, ಹಿಂದೂ ಕ್ಯಾಲೆಂಡರಲ್ಲಿ ಬೇರೆ, ಕ್ರಿಶ್ಚಿಯನ್ ಕ್ಯಾಲೆಂಡರಲ್ಲೂ ಕೂಡ ಬೇರೆಯೇ ಇದೆ. ವಾಸ್ತವಿಕವಾಗಿ ಎಲ್ಲಾ ಕ್ಯಾಲೆಂಡರ್ಗಳಲ್ಲೂ ಒಂದೇ ಇರಬೇಕಲ್ಲವೇ? ಪೃಥ್ವಿ ಸುತ್ತುತ್ತ ಇದೆ, ಆದರೂ ಕೆಲವರ ಕ್ಯಾಲೆಂಡರ್ಗಳಲ್ಲಿ ವರ್ಷಕ್ಕೆ 365 ದಿನಗಳಿವೆ, ಇನ್ನು ಕೆಲವರ ಕ್ಯಾಲೆಂಡರ್ನಲ್ಲಿ 400 ದಿನಗಳಿವೆ, ಇನ್ನೂ ಕೆಲವರದ್ದು ಇನ್ನೂ ಬೇರೆ ಇದೆ. ಯಾವ ರೀತಿ ವಿಜ್ಞಾನಿಗಳು ಮಾಡಿದರೋ ಅದನ್ನು ನಾವೆಲ್ಲ ಸ್ವೀಕಾರ ಮಾಡಿದ್ವಿ, ಅದೇ ರೀತಿ ಈ ಕಾಲಚಕ್ರವು ಕೂಡ ನಿತ್ಯ ನಡೆಯುತ್ತೆ. ಆದರೆ ಇದಕ್ಕೂ ಕೂಡ ಅವಧಿ ಇದೆ. ಇದರ ಅವಧಿ 5000 ವರ್ಷ. ಆದರೆ 5000 ವರ್ಷ ಎಂದಾಗ ಅನೇಕರಿಗೆ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ, 5000 ವರ್ಷ ಎಂದು ಹೇಳಿದವರು ಯಾರು? 5000 ವರ್ಷವೇ ಹೇಗೆ? ಎಲ್ಲಿ ಬರೆಯಲ್ಪಟ್ಟಿದೆ? ಯಾವ ಯಾವ ಶಾಸ್ತ್ರದಲ್ಲಿದೆ? ಒಂದು ವೇಳೆ ನಾವು 24 ಗಂಟೆಯನ್ನ ಒಪ್ಪಿಕೊಳ್ಳಲಿಲ್ಲ ಎಂದರೆ ಹೇಗಾಗುತ್ತದೆ? ಒಪ್ಪದೆ ಹೋದರೆ ಜೀವನದ ಎಲ್ಲಾ ವ್ಯವಸ್ಥೆಗಳು ಕೂಡ ಅವ್ಯವಸ್ಥೆ ಆಗುತ್ತದೆ. ಒಪ್ಪದೆ ಹೋದರೆ ಜೀವನವನ್ನು ಸೆಟ್ ಮಾಡಿಕೊಳ್ಳಲು ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಈ 5000 ವರ್ಷ ಸ್ವಯಂ ಈಶ್ವರನೇ ತಿಳಿಸಿರುವಂತಹ ರಹಸ್ಯ ಇದು. ಆದುದರಿಂದ ಇದಕ್ಕೆ ಯಾವುದೇ ಪ್ರಕಾರದ ಪ್ರಮಾಣ ಇಲ್ಲ. ಇದನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳನ್ನು, ಎಲ್ಲಾ ಸವಾಲುಗಳನ್ನು ಪರಿಹಾರ ಮಾಡಬಹುದು. ಈ ರಹಸ್ಯದಿಂದ ಮಹತ್ವವನ್ನು ತಿಳಿದಾಗ 5000 ವರ್ಷ ಎಂದು ಪ್ರತಿ ಧರ್ಮದಲ್ಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದ ಪ್ರಕಾರ ನೋಡಿದರೆ ಮಹಾಭಾರತ ಯುದ್ಧವಾಗಿ ಎಷ್ಟು ಸಮಯ ಕಳೆದಿದೆ? 5000 ವರ್ಷದ ಹಿಂದೆ ಆಗಿತ್ತು. ಆ ಸಮಯದಲ್ಲಿ ಭಗವಂತನ ಮಹಾವಾಕ್ಯ ಆಗಿತ್ತು, ಯಥಾ ಯಥಾಹಿ ಧರ್ಮಶ್ಯ. ಈ ಸಮಯವನ್ನು ನೋಡಿದಾಗ ಪುನಃ ಅದೇ ಮಹಾಭಾರತ ಯುದ್ಧ, ಅದೇ ಅಧರ್ಮದ ಯುಗ ಬಂದಿದೆ, ಧರ್ಮಗ್ಲಾನಿ ಆಗಿದೆ. ಗೀತೆಯ ಮಹಾವಾಕ್ಯದ ಪ್ರಕಾರ ಇಂದು ಮನೆ ಮನೆಗಳಲ್ಲೂ ಕೂಡ ಮಹಾಭಾರತ ಯುದ್ಧ ನಡೀತಾ ಇದೆ. ಯಾವಾಗ ಮನೆ ಮನೆಗಳಲ್ಲೂ ಮಹಾಭಾರತ ಯುದ್ಧ ಶುರು ಆಗುತ್ತೆ ಆಗ ತಿಳಿದುಕೊಳ್ಳಿ ಮಹಾಭಾರತದ ಸಮಯವು ಹತ್ತಿರ ಬಂದಿದೆ ಎಂದು. ಆದರೆ ಇಂದು ನಾವು ಮನೆ ಮನೆಯಲ್ಲಿ ಮಹಾಭಾರತ, ಪಾಪಾಚಾರ, ಭ್ರಷ್ಟಾಚಾರ, ದುರಾಚಾರಗಳನ್ನ ನೋಡ್ತಾ ಇದ್ದೀವಿ. ಗೀತೆ ಅನುಸಾರವಾಗಿ ಈ ಮಹಾವಾಕ್ಯದ ಸಮಯ ಬಂದಿದ್ದಾಗಿದೆ. ಮುಸ್ಲಿಂ ಧರ್ಮದ ಪ್ರಕಾರ ನೋಡಿದಾಗ, ಮುಸ್ಲಿಂ ಧರ್ಮ ಗ್ರಂಥದ ಪ್ರಕಾರ ಪ್ರತಿ 5000 ವರ್ಷಕ್ಕೊಮ್ಮೆ ಕಯಾಮತದ ಸಮಯ ಬರುತ್ತದೆ. ಆದುದರಿಂದ ಅನೇಕರ ಭವಿಷ್ಯವಾಣಿಗಳಲ್ಲೂ ಕೂಡ ಕೇಳಿದ್ದೇವೆ, ಈಗ 5000 ವರ್ಷ ಪೂರ್ಣ ಆಗಲಿದೆ, ಆದುದರಿಂದ ಇದು ಕಯಾಮತದ ಸಮಯವೇ ಆಗಿದೆ, ಎಲ್ಲರ ಲೆಕ್ಕಾಚಾರಗಳು ಕೂಡ ಪೂರ್ಣ ಆಗುತ್ತದೆ, ಪ್ರತಿಯೊಂದು ಆತ್ಮ ತಾನು ಮಾಡಿದಂತಹ ಪಾಪಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತದೆ ಎಂದು ಬೈಬಲ್ನಲ್ಲಿ ಬರೆಯಲಾಗಿದೆ, ಕುರಾನಲ್ಲಿ ಬರೆಯಲಾಗಿದೆ. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ನೋಡಿದಾಗ ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆ ಇದೇ ಸೃಷ್ಟಿಯಲ್ಲಿ ಪ್ಯಾರಡೈಸ್ ಇತ್ತು. ಅಂದರೆ 3000 ವರ್ಷದ ಹಿಂದೆ ಇದೇ ಭೂಮಿಯಲ್ಲಿ ಸ್ವರ್ಗ ಇತ್ತು ಎಂದಾಗ 2000 ವರ್ಷದ ನಂತರದ ಸಮಯ ಇದು. ನಂತರ ಇದನ್ನು ಕುರಿತು ಭವಿಷ್ಯವಾಣಿಯೂ ಇದೆ, ಡೂಮ್ಸ್ ಡೇ ಬರ್ತಾ ಇದೆ, ಗೋಲ್ಡನ್ ಡೇ, ನ್ಯೂ ಡಾನ್ ವಿಲ್ ಕಮ್, ಈ ರೀತಿ ಬೈಬಲ್ನಲ್ಲಿ ಹೇಳುತ್ತಾರೆ. ಆದುದರಿಂದ ಪ್ರತಿ ಧರ್ಮದಲ್ಲೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಂದಲ್ಲ ಒಂದು ರೂಪದಲ್ಲಿ ಹೇಳಿದ್ದಾರೆ ಅಂದಾಗ 5,000 ವರ್ಷಕ್ಕೆ ತನ್ನದೇ ಆದಂತಹ ಮಹತ್ವವಿದೆ. ಆದುದರಿಂದ ಇದು ಪರಮಾತ್ಮನ ಮಹಾವಾಕ್ಯವಾಗಿದೆ. ಈ ಕಾಲಚಕ್ರದ ಅವಧಿ ಕೇವಲ 5,000 ವರ್ಷ. ಈ ಕಾಲಚಕ್ರದಲ್ಲಿ 4 ಯುಗಗಳಿವೆ. 1 ಸತ್ಯಯುಗ, 2 ತ್ರೇತಾಯುಗ, 3 ದ್ವಾಪರಯುಗ, 4 ಕಲಿಯುಗ. ಕಲಿಯುಗದ ನಂತರ ಪುನಃ ಸತ್ಯಯುಗ. ಆದರೆ ಇದನ್ನು ಸ್ವಸ್ತಿಕದ ರೂಪದಲ್ಲಿ ತೋರಿಸಲಾಗಿದೆ. ಸ್ವಸ್ತಿಕದ ರೂಪದಲ್ಲೇ ಇದನ್ನು ಯಾತಕ್ಕಾಗಿ ತೋರಿಸಲಾಗಿದೆ? ಭಾರತದಲ್ಲಿ ಸ್ವಸ್ತಿಕಕ್ಕೆ ಬಹಳ ಮಾನ್ಯತೆ ಇದೆ. ಸ್ವಸ್ತಿಕಕ್ಕೆ ಶುಭ ಚಿಹ್ನೆ ಎಂದು ಕರೆಯಲಾಗುತ್ತದೆ. ಯಾವುದೇ ಶುಭ ಕಾರ್ಯ ಮಾಡಿದರೂ ಸ್ವಸ್ತಿಕವನ್ನು ಉಪಯೋಗಿಸಲಾಗುತ್ತದೆ. ಕೆಲವರು ಹೇಳ್ತಾರೆ ಉಲ್ಟಾ ಬರೆದರೆ ಸ್ವಸ್ತಿಕವನ್ನು ಸೀದಾ ಬರೆಯಿರಿ ಎಂದು. ಹಿಟ್ಲರ್ನ ಇತಿಹಾಸದಲ್ಲಿ ಹಿಟ್ಲರ್ ಈ ಸ್ವಸ್ತಿಕವನ್ನು ಉಲ್ಟಾ ಪ್ರಯೋಗ ಮಾಡಿದ. ಆದುದರಿಂದ ಆತ ನಾಶನಾದ ಎಂದು ಹಿಂದೂಗಳು ಹೇಳುತ್ತಾರೆ. ಈ ಸ್ವಸ್ತಿಕದಲ್ಲಿ 2 ಶಬ್ದಗಳಿವೆ, ಸು ಪ್ಲಸ್ ಅಸ್ಥಿ. ಸು ಎಂದರೆ ಶುಭ, ಅಸ್ಥಿ ಎಂದರೆ ಇದೆ. ಅಂದರೆ ಈ ಸೃಷ್ಟಿ ನಾಟಕದಲ್ಲಿ ಅಥವಾ ಈ ಕಾಲಚಕ್ರದಲ್ಲಿ ಸದಾ ಶುಭವಿದೆ. ಆದ್ದರಿಂದ ಇದು ಶುಭ ಚಿಹ್ನೆಯಾಗಿದೆ. ಇದು ಶುಭ ಚಿಹ್ನೆ ಹೇಗೆ? ಗೀತೆಯ ಮಹಾವಾಕ್ಯವಿದೆ, ಮನೆ ಮನೆಗಳಲ್ಲೂ ಕೂಡ ಗೀತಾಸಾರವನ್ನ ತೂಗಿ ಹಾಕಿರುವುದನ್ನ ನಾವು ನೋಡ್ತೇವೆ. ಅದರಲ್ಲಿ ಭಗವಂತನ ಮಹಾವಾಕ್ಯವಿದೆ. ಯಾವುದು ನಡೀತಾ ಇದೆಯೋ ಅದು ಬಹಳ ಒಳ್ಳೆಯದು, ಯಾವುದು ಕಳೆದು ಹೋಗಿದೆಯೋ ಅದು ಒಳ್ಳೆಯದು, ಯಾವುದು ಬರಬೇಕಾಗಿದೆಯೋ ಅದಿನ್ನೂ ಕೂಡ ಒಳ್ಳೆಯದು. ನೀನು ಚಿಂತೆ ಮಾಡಬೇಡ, ಚಿಂತೆಯನ್ನು ಬಿಟ್ಟು ನಿಶ್ಚಿಂತವಾಗಿರು. ಈ ಮಹಾವಾಕ್ಯವನ್ನ ನಾವು ಮನೆ ಮನೆಗಳಲ್ಲೂ ಗೋಡೆಯ ಮೇಲೆ ತೂಗಿ ಹಾಕಿರುವುದನ್ನ ನೋಡ್ತೇವೆ. ಏಕೆ? ಏಕೆ ಎಂದರೆ ಎಲ್ಲಾ ಚಿಂತೆಗೂ ಕಾರಣ ಈ ಮಹಾವಾಕ್ಯವನ್ನ ಮರೆತಿರುವುದು. ಯಾವುದು ನಡೆದು ಹೋಗಿದೆ ಒಳ್ಳೆಯದೇ, ಯಾವುದು ಬರಬೇಕಾಗಿದೆ ಅದಿನ್ನೂ ಒಳ್ಳೆಯದೇ, ಯಾವುದು ನಡೀತಾ ಇದೆ ಅದು ಒಳ್ಳೆಯದೇ. ಅಂದರೆ ಈ ಕಾಲಚಕ್ರದಲ್ಲಿ ಒಂದು ಕ್ಷಣವೂ ಕೂಡ ಅಶುಭ ಇಲ್ಲ. ಒಂದು ವೇಳೆ ಅಶುಭ ಎಂದು ನಾವು ಹೇಳಿದರೆ ಇದು ನಮ್ಮದೇ ಆದಂತಹ ಅಜ್ಞಾನ. ಏಕೆಂದರೆ ಇದು ಸ್ವಯಂ ಭಗವಂತನ ಮಹಾವಾಕ್ಯ. ಪ್ರತಿ ಗಳಿಗೆಯಲ್ಲೂ ಕೂಡ ಶುಭವಿದೆ, ಆದರೆ ನಾವು ವರ್ತಮಾನ ಸಮಯವನ್ನು ಮಾತ್ರ ನೋಡ್ತೇವೆ, ಇದರ ಭೂತವನ್ನು ಭವಿಷ್ಯವನ್ನು ನೋಡಲ್ಲ. ಆದ್ದರಿಂದ ನಮಗೆ ಇದು ಅಶುಭ ಎಂದು ಕಾಣುತ್ತದೆ. ಈ ಸಂದರ್ಭದಲ್ಲಿ ನನಗೆ ಒಂದು ಸುಂದರವಾದಂತಹ ಕತೆ ನೆನಪಿಗೆ ಬರ್ತಾ ಇದೆ. ಒಂದು ರಾಜ್ಯದಲ್ಲಿ ರಾಜ ಹಾಗೂ ಮಂತ್ರಿ ಇಬ್ಬರು ಕೂಡ ಬೇಟೆಯಾಡಲು ಒಂದು ದಿನ ಕಾಡಿಗೆ ಹೋಗಿರುತ್ತಾರೆ. ಆ ಬೇಟೆಯಾಡುವಂತಹ ಸಂದರ್ಭದಲ್ಲಿ ಬಾಣ ತಗಲಿ ರಾಜನ ಹೆಬ್ಬೆರಡಿಗೆ ಗಾಯ ಆಗುತ್ತದೆ. ಗಾಯ ಆದಾಗ ರಾಜ ಖಿನ್ನನಾಗಿ ಮಂತ್ರಿಗೆ ಆ ಬೆರಳವನ್ನು ತೋರಿಸಿ ಹೇಳುತ್ತಾನೆ, ನೋಡು ನನ್ನ ಬೆರಳಿಗೆ ಗಾಯವಾಗಿದೆ. ಆಗ ಆ ಮಂತ್ರಿ ಚಾಣಾಕ್ಷ ಬುದ್ಧಿಯುಳ್ಳವನಾಗಿದ್ದು ಆತ ಹೇಳ್ತಾನೆ, ಮಹಾರಾಜರೇ, ಇದರಲ್ಲೂ ಕೂಡ ಕಲ್ಯಾಣ ಇದೆ. ಆ ಶಬ್ದವನ್ನು ಕೇಳಿ ರಾಜನಿಗೆ ಬಹಳ ಕೋಪ ಬರುತ್ತದೆ. ತಕ್ಷಣವೇ ಆಜ್ಞೆಯನ್ನ ಕೊಡ್ತಾನೆ, ಈ ಮಂತ್ರಿಯನ್ನ ಶರಮನೆಯಲ್ಲಿ ಇಡಬೇಕು, ಏಕೆಂದರೆ ಈತ ರಾಜದ್ರೋಹಿ. ನಂತರ ಮಂತ್ರಿಯನ್ನು ಶರಮನೆಯಲ್ಲಿಟ್ಟು ರಾಜ ಬೇಟೆ ಆಡ್ತಾ ಕಾಡಿನಲ್ಲಿ ಮುಂದುವರಿತಾ ಹೋಗ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ರಾಜ ಆ ಘೋರವಾದ ದಟ್ಟವಾದ ಕಾಡಿನಲ್ಲಿ ಸೈನ್ಯದಿಂದ ಬೇರ್ಪಟ್ಟು ಬಿಡ್ತಾನೆ. ಆ ಕಾಡಿನಲ್ಲಿ ಆ ಕಾಡಿನ ಜನರಿಗೆ ಅಂದು ಆ ಕಾಡಿನ ದೇವತೆಯ ಜಾತ್ರೆ ಇರುತ್ತದೆ. ಆ ದೇವತೆಗೆ ನರಬಲಿ ಬೇಕಾಗಿರುತ್ತದೆ. ರಾಜನನ್ನು ನೋಡಿದಂತಹ ಕಾಡು ಜನರು ಒಳ್ಳೆಯ ಬಲಿ ಕಾಡಿನ ದೇವತೆಗೆ ಎಂದು ರಾಜನನ್ನು ಬಲಿಗೋಸ್ಕರ ಆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆ ದೇವಸ್ಥಾನದ ಪೂಜಾರಿ ಆ ಬಲಿಗೆ ಬಂದಿರುವಂತಹ ರಾಜನನ್ನು ಪರೀಕ್ಷಿಸಿ ಆಗ ಆತನ ಹೆಬ್ಬೆರಡು ಗಾಯವಾಗಿರುವುದನ್ನು ನೋಡಿ ಈತ ಕಾಡದೇವಿಗೆ ಬಲಿಯಾಗಲು ಯೋಗ್ಯ ಇಲ್ಲ ಎಂದು ಹೇಳಿದಾಗ ರಾಜ ಅಲ್ಲಿಂದ ತಪ್ಪಿಸಿಕೊಂಡು ವಾಪಸ್ ತನ್ನ ರಾಜ್ಯಕ್ಕೆ ಬರ್ತಾನೆ. ಬಂದು ಮಂತ್ರಿಯ ಬಳಿ ಹೋಗಿ ಮಂತ್ರಿಗೆ ಕ್ಷಮೆ ಕೋರ್ತಾನೆ, ನೀನ್ ಹೇಳಿರುವಂತ ಶಬ್ದದಲ್ಲಿ ಎಷ್ಟು ಸತ್ಯ ಇದೆ, ನನ್ನ ಬೆರಳಿಗೆ ಗಾಯವಾದರೆ ವಾಗದೇ ಹೋದರೆ ಇಂದು ನಾನು ಬಲಿ ಆಗ್ತಾ ಇದ್ದೆ, ನನ್ನ ತಪ್ಪನ್ನು ನೀನು ಕ್ಷಮಿಸಿಬಿಡು, ನಿನ್ನನ್ನು ನಾನು ಶರಮನೆಯಲ್ಲಿಟ್ಟೆ ಎಂದು ರಾಜ ಕ್ಷಮೆ ಕೋರ್ತಾನೆ. ಆಗ ಮಂತ್ರಿ ಹೇಳ್ತಾನೆ, ರಾಜ ಇದರಲ್ಲೂ ಕೂಡ ತುಂಬಾ ಕಲ್ಯಾಣ ಇದೆ. ರಾಜ ಕೇಳ್ತಾನೆ, ಇದರಲ್ಲಿ ಏನ್ ಕಲ್ಯಾಣ ಇದೆ? ಆಗ ಮಂತ್ರಿ ಹೇಳ್ತಾನೆ, ಬೇಟೆಗೆ ಹೋದಾಗ ನಾನು ಕೂಡ ನಿಮ್ ಜೊತೆಯಲ್ಲಿ ಇರ್ತಾ ಇದ್ದೆ, ನಿಮ್ಮ ಬದಲು ನಾನ್ ಬಲಿ ಆಗ್ತಾ ಇದ್ದೆ. ಹಾಗೆಯೇ ಈ ಕಾಲಚಕ್ರದಲ್ಲಿ ಯಾವ ಯಾವ ಘಟನೆಗಳು ಸಂಭವಿಸುತ್ತೋ ಅದನ್ನು ತ್ರಿಕಾಲದರ್ಶಿಯಾಗಿ ನೋಡಿದಾಗ ಆ ಪ್ರತಿಯೊಂದರಲ್ಲೂ ಕೂಡ ಕಲ್ಯಾಣವೇ ಅಡಕವಾಗಿರುತ್ತದೆ. ಈ ಒಂದು ಧಾರಣೆಯನ್ನು ನಮ್ಮ ಜೀವನದಲ್ಲಿ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂತಹ ಚಿಂತೆ, ದುಃಖ, ನಿರಾಸೆಗಳು ತಾನೇ ದೂರ ಆಗ್ತವೆ. ಆದರೆ ಇದನ್ನು ಸಮಯವೇ ಸ್ಪಷ್ಟ ಮಾಡುತ್ತದೆ. ದುಃಖ ಸುಖ ಮನದ ಸ್ಥಿತಿಯ ಮೇಲೆ ಆಧಾರಿತವಾಗಿದೆ. ಇಲ್ಲದೆ ಹೋದರೆ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತವೆ. ಕಾಲಚಕ್ರದಲ್ಲಿ ಸ್ವಸ್ತಿಕದ ಕೈ ಬಲಭಾಗದಿಂದ ಶುರುವಾಗುತ್ತದೆ. ಏಕೆಂದರೆ ಬಲಗೈಯಿಂದ ಅನೇಕ ಶುಭ ಕಾರ್ಯಗಳನ್ನು ಮಾಡುತ್ತಾರೆ. ಸ್ವಸ್ತಿಕದ ಆರಂಭ ಬಲಗೈಯಿಂದ ಶುರುವಾಗುತ್ತದೆ. ಇದಕ್ಕೆ ಅನಾದಿ ಚಕ್ರ ಅಂದರೆ ನಿತ್ಯ ನಡೆಯುವಂತಹ ಚಕ್ರ ಇದು. ಆದರೆ ಕಾಲಚಕ್ರದ ಮೊದಲನೇ ಹಂತ ಆದಿ ಸಮಯ, ಅದೇ ರೀತಿ ಸತ್ಯುಗ ಏನಿದೆ ಕಾಲಚಕ್ರದ ಮೊದಲನೆಯ ಅವಧಿ ಅಥವಾ ಮೊದಲನೆಯ ಹಂತ. ಆದಿ ಸಮಯ ಆದ್ದರಿಂದ ಬೈಬಲ್ನಲ್ಲಿ ಜೀನಿಯಸ್ ಚಾಪ್ಟರ್ ಫಸ್ಟ್ ಅಲ್ಲಿ ಬರೆಯಲಾಗಿದೆ, ಭಗವಂತ ಈ ಸೃಷ್ಟಿಯನ್ನು ರಚನೆ ಮಾಡಿದಾಗ ಯಾವ ರೀತಿ ರಚಿಸಿದ್ದರು ಅದನ್ನು ಕೂಡ ಬರೆಯಲಾಗಿದೆ. ಗಾಡ್ ಕ್ರಿಯೇಟ್ ಮ್ಯಾನ್ ಇನ್ ಈಸ್ ಓನ್ ಇಮೇಜ್, ಅಂದರೆ ಭಗವಂತ ಈ ಸೃಷ್ಟಿಯನ್ನು ರಚಿಸಿದಾಗ ಆ ಸೃಷ್ಟಿಯಲ್ಲಿರುವಂತಹ ಮಾನವರನ್ನು ತನ್ನಂತೆಯೇ ರಚಿಸಿದ್ದ. ಭಗವಂತ ಭಗವಾನ್ ಭಗವತಿಯರನ್ನು ರಚಿಸಿದ್ದ. ಜೊತೆಗೆ ಇದು ಕೂಡ ಬರೆಯಲಾಗಿದೆ, ಭಗವಾನ್ ಭಗವತಿಯರು ಅನೇಕರು ಆದರೆ ಭಗವಂತ ಒಬ್ಬ. ಹೇಗೆ ಭಗವಂತ ಎಲ್ಲಾ ಗುಣಗಳಲ್ಲಿ ಸಂಪನ್ನನೋ ಹಾಗೆ ಆತನ ಮೊದಲನೇ ರಚನೆಯಲ್ಲೂ ಕೂಡ ಎಲ್ಲಾ ಗುಣಗಳ ಸಂಪನ್ನತೆ ಇತ್ತು. ಆದುದರಿಂದ ಆ ಯುಗಕ್ಕೆ ಸತ್ಯಯುಗ, ಕೃತಯುಗ ಎಂದು ಕರೆಯಲಾಗುತ್ತದೆ. ಅಂದರೆ ಆತ್ಮಗಳಲ್ಲಿ ಸತ್ಯ ಇತ್ತು, ಎಂದರೆ ಸತ್ವಪ್ರಧಾನತೆ ಇತ್ತು. ಈ ಯುಗದಲ್ಲಿ ಎಲ್ಲವೂ ಸತ್ಯ, ಎಲ್ಲಿ ಸತ್ಯ ಇತ್ತೋ ಅಲ್ಲಿ ಏಕತೆಯೂ ಕೂಡ ಇತ್ತು, ಭಿನ್ನತೆ ಇರಲಿಲ್ಲ. ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ, ಏಕತೆಯ ಪ್ರಪಂಚ ಆಗಿತ್ತು. ಆ ಪ್ರಪಂಚದಲ್ಲಿ ಇರುವಂತಹ ಆತ್ಮಗಳು ಸೂರ್ಯವಂಶಿ ಆತ್ಮಗಳೆಂದು ಕರೆಯಲಾಗುತ್ತಿತ್ತು. ಸೂರ್ಯವಂಶಿಗಳು ಎಂದು ಏಕೆ ಹೇಳುತ್ತಾರೆ? ಸೂರ್ಯ ಎಂದರೆ ಸಂಪನ್ನ, ಸೂರ್ಯನ ಕಲೆಗಳು ಎಂದೂ ಕೂಡ ಕಡಿಮೆಯಾಗಲ್ಲ. ಇದು ಆತ್ಮಗಳ ಸಂಪನ್ನ ಸ್ಥಿತಿಯ ವರ್ಣನೆಯಾಗಿದೆ. ಸತ್ಯುಗದಲ್ಲಿರ್ತಕ್ಕಂಥ ಆತ್ಮಗಳು 16 ಕಲಾ ಸಂಪೂರ್ಣರು, ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವೀಕಾರಿಗಳು, ಮರ್ಯಾದಾ ಪುರುಷೋತ್ತಮರು. ಇದು ಸತ್ಯುಗಿ ಆತ್ಮಗಳ ಮಹಿಮೆಯಾಗಿದೆ. 16 ಕಲಾ ಎಂದರೆ ಇದು ಎಣಿಸುವಂತಹ ಕಲೆಯಲ್ಲ, ಆತ್ಮದ ಸಂಪನ್ನ ಸ್ಥಿತಿಯ ಚಿಹ್ನೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆ ಯುಗದಲ್ಲಿ ಸರ್ವ ಪ್ರಕಾರದ ಸುಖ, ಸಮೃದ್ಧಿ, ಶಾಂತಿ, ಪವಿತ್ರತೆ, ಪ್ರೇಮ ಎಲ್ಲಾ ಪ್ರಕಾರದಲ್ಲಿ ಆತ್ಮಗಳು ಭರ್ಪೂರಾಗಿದ್ದರು. ನಂತರ ಸಮಯದ ಚಕ್ರ, ಕಾಲದ ಚಕ್ರ ಉರುಳುತ್ತಾ ಈ ಕಾಲಚಕ್ರದಲ್ಲಿ ತ್ರೇತಾಯುಗ ಬಂತು. ಆದರೆ ಸತ್ಯುಗದಷ್ಟು ಸಂಪೂರ್ಣತೆ ಆ ಯುಗದಲ್ಲಿ ಇರಲಿಲ್ಲ. ಏಕೆಂದರೆ ಯಾವುದೇ ವಸ್ತುವನ್ನು ಉಪಯೋಗ ಮಾಡುತ್ತಾ ಹೋದಾಗ ಆ ವಸ್ತುವಿನ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಆತ್ಮ ಜನ್ಮ ಪುನರ್ಜನ್ಮದಲ್ಲಿ ಬರುತ್ತಾ ಆತ್ಮದ ಶಕ್ತಿ ಕಡಿಮೆ ಆಗುತ್ತಾ ಬಂತು. ತ್ರೇತಾಯುಗದಲ್ಲಿ ಆತ್ಮದಲ್ಲಿ 14 ಕಲೆಗಳು ಇತ್ತು. 14 ಕಲೆ ಅಂತ ಯಾತಕ್ಕಾಗಿ ಹೇಳುತ್ತಾರೆ? ಚಂದಿರನನ್ನು ಹುಣ್ಣಿಮೆಯ ದಿನ ನೋಡಿದಾಗ ಸಂಪೂರ್ಣ ಬೆಳಗ್ತಾ ಇರ್ತಾನೆ. ಆಗ ಹೇಳ್ತಾರೆ, ಸೋಲಾ ಕಲಾ ಚಂದ್ರಮಾ. ನಂತರ 2 ದಿನದ ನಂತರ ನೋಡಿದಾಗ 2 ಕಲೆಗಳು ಕಡಿಮೆಯಾಗಿರುತ್ತದೆ. ಆದರೆ ಬೆಳಕಿನಲ್ಲಿ ಕಡಿಮೆ ಇಲ್ಲ. ಹಾಗೆಯೇ ಸತ್ಯುಗದಲ್ಲಿರ್ತಕ್ಕಂಥ ಆತ್ಮಗಳಲ್ಲಿ ಸತೋಪ್ರಧಾನತೆ ಸತ್ಯುಗದಷ್ಟು ಇರಲಿಲ್ಲ. ಸತೋ ಸಾಮಾನ್ಯ ಸ್ಥಿತಿಯನ್ನ ಆತ್ಮಗಳು ಹೊಂದುತ್ತಾರೆ. ಆಗ ಅವರಿಗೆ ಚಂದ್ರವಂಶಿಗಳು ಎಂದು ಹೇಳಲಾಗುತ್ತದೆ. ಹೇಗೆ ಚಂದ್ರನ ಕಲೆಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆಯೋ, ಮೊದಲಿನಷ್ಟು ಸಂಪನ್ನ ಸ್ಥಿತಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ಇದು ಪ್ರಕೃತಿಯ ನಿಯಮ. ಹುಣ್ಣಿಮೆಯ ದಿನ ಪೂರ್ಣ ಚಂದ್ರನ ಬೆಳಕು ಅಮಾವಾಸ್ಯ ದಿನ ಬಂದ ಹಾಗೆ ಪೂರ್ಣ ಕಡಿಮೆ ಆಗುತ್ತಾ ಹೋಗುತ್ತದೆ. ಆದುದರಿಂದ ಸತ್ಯಯುಗದಲ್ಲಿ ರಾಜ್ಯ ಮಾಡುವಂತವರಿಗೆ ಶ್ರೀನಾರಾಯಣ, ಶ್ರೀಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಆದುದರಿಂದ ಸತ್ಯನಾರಾಯಣ, ಸೂರ್ಯನಾರಾಯಣ ಎಂದು. ಏಕೆಂದರೆ ಸತ್ಯಯುಗದಲ್ಲಿ ಸೂರ್ಯವಂಶಿಗಳ ರಾಜ್ಯ ಇತ್ತು ಎಂದು ಅರ್ಥ. ಸಮಯವು ಕಳೆದಂತೆ ತ್ರೇತಾಯುಗದಲ್ಲಿ ರಾಜ್ಯ ಮಾಡುವಂತವರು ಶ್ರೀರಾಮ ಹಾಗೂ ಶ್ರೀ ಸೀತೆ. ಆದ್ದರಿಂದಲೇ ಹೇಳಲಾಗುತ್ತದೆ ಶ್ರೀರಾಮಚಂದ್ರ. ಅಂದರೆ ತ್ರೇತಾಯುಗದಲ್ಲಿ ಚಂದ್ರವಂಶಿಗಳ ರಾಜ್ಯ ಇತ್ತು ಎಂದು ಅರ್ಥ. ಸಮಯ ಕಳೀತಾ ಬಂತು. ಆಗ ಸೃಷ್ಟಿ ನಾಟಕದ ಮೂರನೆಯ ಭಾಗ ಬಂತು. ಅದೇ ದ್ವಾಪರ ಯುಗ. ದ್ವಾಪರ ಯುಗ ಎಂದರೆ ಸ್ವಸ್ತಿಕದ ಕೈ ಬಲದಿಂದ ಎಡಗಡೆಗೆ ತಿರುಗಿತು, ಅಂದರೆ ಸಂಪೂರ್ಣ ಸತ್ಯತೆಯಿಂದ ಅಸತ್ಯತೆಯ ಜೀವನ ಪ್ರವೇಶ ಆಗ್ತಾ ಬಂತು, ಅಶುದ್ಧತೆ ಪ್ರವೇಶ ಆಗ್ತಾ ಬಂತು. ದ್ವಾಪರ ಯುಗ ಎಂದರೆ, ದ್ವಾ ಎಂದರೆ ಎರಡು, ಸತ್ಯ ಎಂದರೆ ಒಂದೇ, ಅದು ಕಳೆದು ಹೋಯಿತು. ದ್ವೈತ ಭಾವನೆ ಶುರುವಾಯಿತು. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಅದ್ವೈತರ ರಾಜ್ಯ ಇತ್ತು. ದ್ವಾಪರ ಯುಗದಿಂದ ದುಃಖ, ಅಶಾಂತಿ, ವಿಕಾರಗಳು ಕೂಡ ಆರಂಭವಾಯಿತು. ಆದುದರಿಂದ ಗಾಯನವಿದೆ, ದುಃಖಮೇ ಶಿಮಿರಣ್ ಸಬ್ ಕರೆ, ಸುಖಮೇ ಕರೇನ ಕೋಯಿ. ಅಗರ್ ಸುಖಮೇ ಕರೆ ದುಃಖ ಕಾಹೇಕೋ ಹೋತಿ. ಯಾವಾಗ ಸುಖದ ರಾಜ್ಯವಿತ್ತೋ ಆಗ ಭಗವಂತನ ನೆನಪು ಮಾಡುವಂತಹ ಅಗತ್ಯವಿರಲಿಲ್ಲ. ದ್ವಾಪರ ಯುಗದಲ್ಲಿ ದುಃಖದ ಸಮಯ ಬಂತು. ಆಗ ಭಗವಂತನನ್ನು ನೆನಪು ಮಾಡುವಂತಹ ಅಗತ್ಯ ಬಂತು. ಭಗವಂತನಿಂದ ಬೇಡುವಂತದ್ದು ಶುರುವಾಯಿತು. ಹೇ ಪ್ರಭು, ಶಾಂತಿಯನ್ನು ಕೊಡು, ಸುಖವನ್ನು ಕೊಡು. ಉದಾಹರಣೆಗೆ, ತಾವು ಯಾವುದೇ ಫಿಲಂ ಸ್ಟೋರಿ ನೋಡಿ, ಅದರಲ್ಲಿ ನಾಯಕ ನಾಯಕಿ ಇರ್ತಾರೆ. ಅರ್ಧ ಸಮಯ ಕಳೆದ ಮೇಲೆ ಖಳನಾಯಕನ ಪಾತ್ರ ಶುರುವಾಗುತ್ತದೆ. ಖಳನಾಯಕನ ಪಾತ್ರ ನಾಯಕನ ಜೊತೆಗೆ ಸಂಘರ್ಷದ ರೂಪದಲ್ಲಿ ಪ್ರಾರಂಭ ಆಗುತ್ತದೆ. ಎಂತಹ ಫಿಲಂನಲ್ಲೂ ಕೂಡ ನಾಯಕನಿಗೆ ಸೋಲು ಆಗಲ್ಲ, ನಾಯಕ ಸಾಯಲ್ಲ. ಯಾರು ದೇವಿ ದೇವತೆಗಳು ಸತ್ಯುಗದಲ್ಲಿ ಇದ್ದಾಗ ಬಹಳ ಸುಖ ಇತ್ತು. ಸರ್ವ ಪ್ರಕಾರದ ಸುಖ ಅತ್ಯಂತ ಗರಿಷ್ಠ ಮಾತ್ರೆಯಲ್ಲಿತ್ತು. ನಂತರ ದ್ವಾಪರ ಯುಗದಲ್ಲಿ ವಿಕಾರಗಳ ರಾಜ್ಯ ಶುರುವಾಯಿತು. ದೇವತಾ ಆತ್ಮಗಳ ಜೊತೆಗೆ ಈ ಸಂಘರ್ಷಣೆ ಶುರುವಾಯಿತು. ಎಲ್ಲಾ ಕಡೆಗೂ ಭ್ರಷ್ಟಾಚಾರ, ದುರಾಚಾರ, ಅನಾಚಾರ. ಇದು ಈಗ ಗರಿಷ್ಠ ಸ್ಥಿತಿಗೆ ಬಂದು ತಲುಪಿದೆ. ಇವತ್ತು ನಾವೆಲ್ಲರೂ ಕೂಡ ನಾಲ್ಕು ಕಡೆಗೂ ನೋಡ್ತಾ ಇದ್ದೀವಿ. ಅಶುದ್ಧಿಗಳ ರಾಜ್ಯ ನಡೆದಿದೆ, ಖಳನಾಯಕನ ರಾಜ್ಯ ಶುರುವಾಗಿದೆ. ಆದರೆ ಯಾವುದೇ ನಾಟಕದಲ್ಲೂ ಕೂಡ ಖಳನಾಯಕನಿಗೆ ವಿಜಯ ಆಗಲು ಸಾಧ್ಯವೇ ಇಲ್ಲ. ಪುನಃ ಸತ್ಯದ ಉದಯ, ಸದ್ಗುಣಗಳ ಉದಯ ಪುನಃ ಆಗಲೇಬೇಕು. ಅತಿಯ ನಂತರ ಅಂತ್ಯ ನಿಶ್ಚಿತ. ಅಂತ್ಯವೇ ಆದಿಗೆ ನಾಂದಿ. ಏಕೆಂದರೆ ಇದು ಚಕ್ರ, ಕಾಲಚಕ್ರ. ಆದುದರಿಂದ ಬೈಬಲ್ನಲ್ಲೂ ಕೂಡ ತೋರಿಸಲಾಗಿದೆ, ಆಡಮ್ ಮತ್ತು ಈವ್ ಇಬ್ಬರು ಕೂಡ ಗಾರ್ಡನ್ ಆಫ್ ಅಲ್ಲಾ ನಲ್ಲಿ ಇದ್ದರು. ಅನೇಕ ಸಮಯದ ನಂತರ ಶೈತಾನ್, ಯಾವುದು ಸರ್ಪ ಅಂದರೆ ವಿಕಾರ, ಅವರನ್ನು ಕಚ್ಚಿ ಆ ನಂತರ ಅವರು ಎಲ್ಲಿಗೆ ಹೋದರು, ಅಂದರೆ ನರಕಕ್ಕೆ ಹೋದರು ಎಂದು ತೋರಿಸಿದ್ದಾರೆ. ಅಂದರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಇದೇ ಕಥೆ ಇದೆ. ದ್ವಾಪರ ಯುಗದಲ್ಲಿ ಅಧರ್ಮದ ರಾಜ್ಯ ಪ್ರಾರಂಭ ಆಗುತ್ತದೆ. ಆಗ ಪರಮಾತ್ಮ ಸಮಯದ ಪ್ರತಿ ಸಮಯ ತನ್ನ ಅನೇಕ ಪೈಗಂಬರ್ ಧರ್ಮ ಸಂದೇಶಕರನ್ನ ಧರ್ಮ ಸ್ಥಾಪಕರನ್ನ ಈ ಸೃಷ್ಟಿಗೆ ಕಳಿಸಿದರು. ಮೊಟ್ಟ ಮೊದಲನೆಯದಾಗಿ ಇಬ್ರಾಹಿಂ, ಇವರು ಮಿಡಲ್ ಈಸ್ಟ್ ಕಡೆಗೆ ಬಂದು ಪರಮಾತ್ಮನ ಸಂದೇಶವನ್ನು ಕೊಟ್ಟರು. ಸ್ವಲ್ಪ ಸಮಯ ಕಳೆದ ಮೇಲೆ ಮಹಾತ್ಮ ಬುದ್ಧ ಫಾರ್ ಈಸ್ಟ್ ಕಡೆಗೆ ಬಂದು ಆತ ಎಂದೂ ಕೂಡ ಹೇಳಲಿಲ್ಲ ನಾನೇ ಭಗವಂತ ಎಂದು. ಆತ ಭಗವಂತನ ಸಂದೇಶ ಕೊಟ್ಟ. ಅವರ ಸಂದೇಶದಲ್ಲಿ ಕರ್ಮವೇ ಧರ್ಮ, ದಯವೇ ಧರ್ಮ, ಅಹಿಂಸಾ ಪರಮೋ ಧರ್ಮ, ಧರ್ಮದ ಸಂದೇಶವನ್ನು ಮಹಾತ್ಮ ಬುದ್ಧರು ಈ ಜಗತ್ತಿಗೆ ಕೊಟ್ಟರು. ಸಮಯದ ಕರೆಗೆ ಅನುಸಾರವಾಗಿ ಸಂದೇಶ ಕೊಟ್ಟರೂ ಕೂಡ ಆ ಸಮಯದಲ್ಲಿ ಜನರು ಇದನ್ನು ಸ್ವೀಕಾರ ಮಾಡಲಿಲ್ಲ. ನಂತರ ಸ್ವಲ್ಪ ಸಮಯ ಕಳೆದ ನಂತರ ಜೀಸಸ್ ಕ್ರಿಸ್ತ ಭಗವಂತನ ಸಂದೇಶಕನಾಗಿ ಈ ಜಗತ್ತಿಗೆ ಬಂದರು. ಅವರು ಎಂದೂ ಕೂಡ ನಾನು ದೇವರು ಎಂದು ಹೇಳಲಿಲ್ಲ, ನಾನು ದೇವರ ಮಗನೆಂದು ಹೇಳಿದರು. ಅವರ ಸಂದೇಶ ಪ್ರೇಮದ ಕುರಿತು ಇತ್ತು. ಲವ್ ಈಸ್ ಗಾಡ್, ಟ್ರುತ್ ಈಸ್ ಗಾಡ್. ಆದರೆ ಆ ಸಮಾಜದ ಜನರು ಇದನ್ನು ಸ್ವೀಕಾರ ಮಾಡಲಿಲ್ಲ. ಅಂತಹ ಆತ್ಮನಿಗೂ ಕೂಡ ಜೀವಂತವಾಗಿ ಕ್ರಾಸಿಗೆ ಏರಿಸಿದರು. ಅಂದರೆ ಮನುಷ್ಯರಲ್ಲಿ ಆ ದ್ವೇಷದ ಭಾವನೆ ಬೆಳೀತಾ ಇವತ್ತು ಅದೇ ಜನರು ಅನೇಕ ಬಾಂಬ್ಸ್ಗಳನ್ನು ಶೋಧನೆ ಮಾಡಿ ಇಡೀ ಮಾನವ ಕುಲದ ವಿನಾಶಕ್ಕಾಗಿ ತೊಡಗಿದ್ದಾರೆ. ನಂತರ ಕಾಲಕ್ರಮೇಣವಾಗಿ ಕಾಲಚಕ್ರದಲ್ಲಿ ಕಲಿಯುಗ ಬಂತು. ಅತಿ ಭ್ರಷ್ಟಾಚಾರ, ಪಾಪಾಚಾರ ಎಲ್ಲದರಲ್ಲೂ ಅತಿ ಆಗ್ತಾ ಬಂತು. ಅದಕ್ಕಾಗಿ ಇದಕ್ಕೆ ಕಲಹ ಕ್ಲೇಶಗಳ ಯುಗ, ಕಲಿಯುಗ. ಇಂದು ಯಾವುದೇ ಮನೆಯಲ್ಲಿ ಕಲಹ ಕ್ಲೇಶಗಳು ಇಲ್ಲದೇ ಇರುವಂತಹ ಮನೆ ಇಲ್ಲ. ಆದುದರಿಂದ ಇದಕ್ಕೆ ಅಧರ್ಮದ ಯುಗ, ಧರ್ಮ ಗ್ಲಾನಿಯ ಯುಗ. ಆಗ ಭಗವಂತ ಅಧರ್ಮದ ವಿನಾಶ, ಸತ್ಯ ಧರ್ಮ ಸಂಸ್ಥಾಪನಾರ್ಥಾಯ ಈ ಸೃಷ್ಟಿಗೆ ಅವರೇ ಬರಬೇಕಾಗುತ್ತದೆ. ಹೇಗೆ ರೋಗಿಗಳು ಒಬ್ಬರು ಇಬ್ಬರು ಇದ್ದರೆ ಡಾಕ್ಟರ್ ಬಳಿ ಹೋಗಬೇಕಾಗುತ್ತದೆ, ಇಡೀ ಊರೇ ರೋಗಿಗಳಾದಾಗ ಡಾಕ್ಟರೇ ಆ ಊರಿಗೆ ಹೋಗಬೇಕಾಗುತ್ತದೆ, ಹಾಗೆ ಭಗವಂತ ಈ ಸೃಷ್ಟಿಯನ್ನು ಪುನರುದ್ಧಾರ ಮಾಡಲು ತಾನೇ ಬರಬೇಕಾಗುತ್ತದೆ. ಅಧರ್ಮದ ನಾಶ, ಧರ್ಮದ ಸ್ಥಾಪನೆ ಇದು ನಿಶ್ಚಿತ. ಅತಿಯೇ ಅಂತ್ಯದ ಸೂಚನೆ, ಅಂತ್ಯವೇ ಹೊಸ ಯುಗವನ್ನು ವಾಪಸ್ ತರುತ್ತದೆ. ಆದರೆ ಕೆಲವರು ನಮ್ಮನ್ನು ಕೇಳುತ್ತಾರೆ, ಕಲಿಯುಗೆ ಪ್ರಥಮ ಪಾದೆ, ಅಂದರೆ ಕಲಿಯುಗ ಇನ್ನೂ ಪ್ರಥಮ ಪಾದದಲ್ಲಿದೆ, ಇನ್ನೂ ಮಗುವಿನ ಸ್ಥಿತಿಯಲ್ಲಿದೆ, ಅಂದಾಗ ತಾವೇ ಯೋಚಿಸಿ, ಇವತ್ತು ವಿಜ್ಞಾನಿಗಳು ಕೂಡ ಹೇಳುತ್ತಾ ಇದ್ದಾರೆ, ಅನೇಕ ಬಾಂಬ್ಸ್ಗಳನ್ನು ಕೂಡ ತಯಾರಿ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಜನಸಂಖ್ಯೆ ವಿಪರೀತವಾಗಿ ಹೆಚ್ಚುತ್ತಾ ಇದೆ, ಜೀವನದ ಅವಶ್ಯಕತೆಗಳು ಸಿಗ್ತಾ ಇಲ್ಲ, ಎಲ್ಲಾ ರಿಸೋರ್ಸ್ಗಳು ಕೂಡ ಮುಗಿತಾ ಇವೆ. ಆದುದರಿಂದ ಪರಿವರ್ತನೆ ನಿಶ್ಚಿತ ಆಗಿದೆ. ಶಾಸ್ತ್ರಗಳಲ್ಲೂ ಕೂಡ ತೋರಿಸಲಾಗಿದೆ, ಆ ಎಲ್ಲಾ ಚಿಹ್ನೆಗಳು ಈಗ ಪ್ರಾಯೋಗಿಕವಾಗಿ ಕಾಣಿಸ್ತಾ ಇದೆ. ಶಾಸ್ತ್ರಗಳಲ್ಲಿ ಒಂದು ಚಿಹ್ನೆಯನ್ನು ತೋರಿಸಲಾಗಿದೆ, ಅದು ಧರ್ಮಗ್ಲಾನಿಯ ಸಂಕೇತವಾಗಿ ಒಂದು ಬಾವಿಯ ನೀರು ನಾಲ್ಕು ಬಾವಿಯಲ್ಲಿ ತುಂಬುತ್ತದೆ, ಆದರೆ ನಾಲ್ಕು ಬಾವಿಯ ನೀರು ಒಂದು ಬಾವಿಯಲ್ಲಿ ತುಂಬಲ್ಲ. ಅಂದರೆ ಇದರರ್ಥ, ನಾಲ್ಕು ಜನ ಮಕ್ಕಳಿಗೆ ಇಬ್ಬರು ತಂದೆ ತಾಯಿ ಇದ್ದರೆ ಇಬ್ಬರು ತಂದೆ ತಾಯಿ ಮಕ್ಕಳಿಗಾಗಿ ಏನೆಲ್ಲ ಮಾಡುತ್ತಾರೆ, ಆದರೆ ವೃದ್ಧಾಪ ಸ್ಥಿತಿಯನ್ನು ಹೊಂದಿದಾಗ ಮಕ್ಕಳು ಆ ಇಬ್ಬರು ತಂದೆ ತಾಯಿಯರನ್ನು ಸಂಭಾಲನೆ ಮಾಡಲು ಸಾಧ್ಯವಾಗುವುದಿಲ್ಲ. ಮೂರು ತಿಂಗಳು ಮೂರು ತಿಂಗಳು ಎಂದು ಹಂಚಿಕೊಳ್ಳುತ್ತಾರೆ. ಅಂದರೆ ಇದು ಕಲಿಯುಗದ ಪೀಕ್ ಸ್ಥಿತಿಯಾಗಿದೆ. ಕಲಿಯುಗ ಇನ್ನು ಮಗುವಲ್ಲ. ಕಲಿಯುಗ ಬಚ್ಚಾ ನೈ ಹೇ ತೋಡಿ ಬಚ್ಚಾ ಹೇ. ಆದುದರಿಂದ ಎಷ್ಟು ಸಮಯವಿದೆ ಎನ್ನುವಂತಹ ಡೇಟ್ ಭಗವಂತ ನಮಗಿನ್ನೂ ತಿಳಿಸಿಲ್ಲ. ಏಕೆಂದರೆ ಅದರಲ್ಲೂ ಕೂಡ ಕಲ್ಯಾಣವಿದೆ. ಏಕೆಂದರೆ ಸಾಯುವಂತಹ ವ್ಯಕ್ತಿಗೆ ಸಮಯ ಗೊತ್ತಾಗಿಬಿಟ್ಟರೆ ಆತನಿಗೆ ದಾನ ಪುಣ್ಯ ಮಾಡು, ದೇವರ ಸ್ಮರಣೆ ಮಾಡು ಎಂದು ಹೇಳಿದರೆ ಆತ ಮಾಡಲು ಸಾಧ್ಯವಿದೆಯೇ? ಆದರೆ ಭಗವಂತ ನಾವು ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಸಂದೇಶದಲ್ಲಿ ತಿಳಿಸುತ್ತಾರೆ, ಬಹುತ್ ಗಹಿ ತೋಡಿ ರಹಿ, ತೋಡಿ ಮೇ ಬಿ ತೋಡಿ ರಹಿ, ಬಹಳ ಕಳೆದೋಗಿದೆ, ಸ್ವಲ್ಪ ಉಳಿದಿದೆ, ಸ್ವಲ್ಪದರಲ್ಲೂ ಸ್ವಲ್ಪ ಇದೆ. ವಿಶ್ವಸಂಸ್ಥೆ ಶಾಂತಿಗಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇದು ಸಾಧ್ಯವೇ ಇಲ್ಲ. ಶಾಂತಿಯನ್ನು ತರುವಂತಹ ವಿಧಿ ಭಗವಂತನದಾಗಿದೆ, ಆದರೆ ಆ ವಿಧಿ ಬೇರೆ ಆಗಿದೆ. ಆದ್ದರಿಂದ ಇದು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ. ಇದಕ್ಕೆ ಬಹಳ ಬೆಲೆ ಇದೆ. ಈ ಯುಗದಲ್ಲಿ ಸ್ವಯಂ ಪರಮಾತ್ಮನೆ ಬಂದು ನಾವು ಮಕ್ಕಳಿಂದ ಸಹಯೋಗವನ್ನು ಕೇಳುತ್ತಾರೆ. ನಾವು ಪರಮಾತ್ಮನಿಗೆ ಕೊಡುವಂತಹ ಸಹಯೋಗ, ತಮ್ಮ ಜೀವನವನ್ನು ಪವಿತ್ರ ಮಾಡಿಕೊಳ್ಳಿ, ಯೋಗಿಗಳಾಗಿ ಮಾಡಿಕೊಳ್ಳಿ. ಸಮಯದ ಕೂಗು, ಸಮಯದ ಕರೆ ತಮಗೆ ತಿಳಿಸ್ತಾ ಇದ್ದೀವಿ. ಇಂದು ಅನೇಕ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ, ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಅಂದಾಗ ಸಮಯದ ಚಿಹ್ನೆಯನ್ನು ತಿಳಿದುಕೊಳ್ಳಿ. ಮುಂಬರುವಂತಹ ಸಮಯದಲ್ಲಿ ಯಾರು ಯಾರಿಗೂ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಆದುದರಿಂದ ಈ ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಾಗ ಪರಮಾತ್ಮನ ರಕ್ಷಣೆ ಸಿಗಲು ಸಾಧ್ಯವಿದೆ. ಆದ್ದರಿಂದ ಈ ಧರ್ಮಗ್ಲಾನಿಯ ಸಮಯದಲ್ಲಿ ಈ ಧರೆಗೆ ಬಂದಿರುವಂತಹ ಪರಮಾತ್ಮನ ಸಂದೇಶವಾಗಿದೆ, ಆತ್ಮದ ಶುದ್ಧೀಕರಣ ಮಾಡಿಕೊಳ್ಳಿ, ತಾವುಗಳು ಕೂಡ ಹೊಸ ಯುಗಕ್ಕೆ ಬರಬಹುದು, ವಿನಾಶದ ದಾರಿಯ ಕಡೆಗೂ ಹೋಗಬಹುದು, ಅಥವಾ ಸ್ಥಾಪನೆಯ ಕಾರ್ಯದಲ್ಲೂ ಸಹಯೋಗಿಯಾಗಬಹುದು. ಇದು ತಮ್ಮ ಕೈಯಲ್ಲೇ. ಇಂತಹ ಭಗವಂತನ ಸ್ಥಾಪನಾ ಕಾರ್ಯದಲ್ಲಿ ತಾವೆಲ್ಲರೂ ಸಹಯೋಗಿಗಳಾಗಿ ಎಂದು ಶುಭಕಾಮನೆಯನ್ನ ಶುಭ ಭಾವನೆಯನ್ನ ಇಡ್ತಾ ಈ ಕಾಲಚಕ್ರದ ತರಗತಿಯನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ಓಂ ಶಾಂತಿ.